ನಾವು ಇವತ್ತು ಮಧ್ವ ವಿಜಯ ಇದನ್ನು ಶುರು ಮಾಡ್ತಾ ಇದ್ದೀವಿ. ಇದು ಆಚಾರ್ಯರ ಕಾಲದಲ್ಲಿರುವಂತಹ ನಾರಾಯಣ ಪಂಡಿತಾಚಾರ್ಯನ ಪ್ರಸಿದ್ಧ ಆದಂತಹ ಅವರು ಶ್ರೀ ನಾರಾಯಣ ಪಂಡಿತಾಚಾರ್ಯರು. ಇವರು ಶ್ರೀ ತ್ರಿವಿಕ್ರಮ ಪಂಡಿತಾಚಾರ್ಯರ ಪುತ್ರರು. ಆ ತಂದೆ ತೋರಿದ ಮಾರ್ಗದಲ್ಲಿಯೇ ಇವರು ಹೋಗಿ ಆ ತಂದೆಯ ಹತ್ರ ವಿದ್ಯಾಭ್ಯಾಸ ಮಾಡಿದ್ದಾರೆ. ಅವರು ಆಚಾರ್ಯರ ಜೀವನ ಚರಿತ್ರೆಯನ್ನು ಮಧ್ವವಿಜಯ ಅನ್ನುವ ಕಾವ್ಯದ ರೂಪದಲ್ಲಿ ರಚನೆ ಮಾಡಿದ್ದಾರೆ. ಇದರಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಒಂದು ಇದು ಫ್ಯಾಕ್ಟ್ಸ್, ನಮಗೆ ಬೇಕಾದ ಫ್ಯಾಕ್ಟ್ಸ್ ಎಲ್ಲಾ ಕೊಡ್ತಾ ಇದ್ದಾರೆ. ಒಂದು ಆಚಾರ್ಯರ ಜೀವನ ಚರಿತ್ರೆ. ಎರಡನೆಯದು ತತ್ವವನ್ನು ಕೂಡ ನಮಗೆ ತೋರಿಸಿಕೊಡ್ತಾರೆ. ಮೂರನೆಯದು ಇದರ ಮೂಲಕವಾಗಿ ಸಂಸ್ಕೃತ ಜ್ಞಾನವು ಸ್ವಲ್ಪ ನಮಗೆ ಚೆನ್ನಾಗಿ ಅಭ್ಯಾಸ ಆಗುತ್ತೆ. ಸೊ ನಮಗೆ ಇದು ಬಹಳ ಆಚಾರ್ಯರ ಜೀವನ ಚರಿತ್ರೆ ಆದ್ದರಿಂದ ಇದಕ್ಕೆ ಬಹಳ ಅತ್ಯಧಿಕವಾದ ಗಂಗಾ ನದಿಯಲ್ಲಿ ನಾವು ಹೇಳ್ತಾರೆ, ಇದನ್ನು ಒಂದು ಅಕ್ಷರದಲ್ಲಿ ಬರೆದು ಕೂಡ ಎಷ್ಟೋ ಪುಣ್ಯ ಬರುತ್ತೆ ಅಂತ ಹೇಳಿ ಇದರ ಮಾಹಿತಿ ಎಲ್ಲ ಹೇಳ್ತಾರೆ. ಬೇಸಿಕ್ ಆಗಿ ಇದು ಅನೇಕ ಪ್ರಯೋಜನಕಾರಿ ಆದಂತಹದ್ದು. ನಾವು ಸುಂದರವಾಗಿ ಹಾಡ್ಕೋಬಹುದು, ಎಲ್ಲರೂ ಕೂಡ ಗಂಡ ಸಂಗತರು ಎಲ್ಲರೂ ಹೇಳಬಹುದಾಗಿದ್ದಂತಹದ್ದು ಮಧ್ವವಿಜಯ ಕಾವ್ಯ. ಸೊ ಅದನ್ನು ಯಾಕೆಂದ್ರೆ ಇದು ಕಾವ್ಯ, ಭಗವಂತನ ಗುಣಚಿಂತನೆ ಮಾಡುವಂತಹದ್ದು, ಭಗವಂತನ ನಾಮ ಸಂಕೀರ್ತನೆ, ಆದ್ದರಿಂದ ಸಂಕೀರ್ತನ ರೂಪವಾಗಿರುತ್ತೆ. ಆದ್ದರಿಂದ ಅದರಲ್ಲಿ ಒಂದು ಶ್ಲೋಕ, ಮೊದಲನೇ ಶ್ಲೋಕವನ್ನು ನೋಡೋಣ ಇಲ್ಲಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಇದು ಹೀಗೆ ಶುರು ಆಗುತ್ತೆ, ಮೊದಲನೇ ಸರ್ಗದಲ್ಲಿ ಮೊದಲನೇ ಶ್ಲೋಕ. ಕಾಂತಾಯ ಕಲ್ಯಾಣ. ಸೊ ಈ ಮೊದಲನೇ ಶ್ಲೋಕದೇ ನಮಗೆ ಮಂಗಳಾಚರಣ ಶ್ಲೋಕ ಸದೃಶವಾಗಿರುವಂತಹದ್ದು. ಆದ್ದರಿಂದ ಈ ಮೊದಲನೇ ಶ್ಲೋಕವನ್ನು ನಾವು ಮಾಡಿದಾಗ ಇದಕ್ಕೆ ಮಂಗಳಾಚರಣ ಶ್ಲೋಕದ ಒಂದು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಇನ್ನು ಬೇರೆ ಮಂಗಳಾಚರಣ ಶ್ಲೋಕ ಅಂತ ಯಾವುದು ಮಾಡಬೇಕಾಗಿಲ್ಲ. ಸೊ ಕೆಲವು ಜನ ಬೇರೆ ಇದರಿಂದಲೇ ಬೇರೆ ಶ್ಲೋಕಗಳನ್ನ ಹೋಗೋದು, ಬೇರೆ ಕಡೆಯಿಂದ ಶ್ಲೋಕವನ್ನು ಹೇಳ್ತಾರೆ. ಆದರೆ ಇಲ್ಲಿ ಒಂದು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯ, ಮೊದಲನೇ ಶ್ಲೋಕದಲ್ಲಿ ಹೀಗೆ ಹೇಳುವಂತಹದ್ದು. ಕಾಂತಾಯ ಅಂತ ಶುರುವಾಗುತ್ತೆ. ಬೇರೆ ಮಂಗಳಾಚರಣ ಶ್ಲೋಕ ಓದಿದರೆ ಈ ಕಾಂತಾಯ ಅನ್ನುವ ಶಬ್ದವೇ ನಮಗೆ ಇಲ್ಲದಂತೆ ಆಗ್ಬಿಡುತ್ತೆ. ಅದರಿಂದ ಇದು ಹೀಗೆ ಶುರು ಆಗುತ್ತೆ. ಕಾಂತಾಯ ಕಲ್ಯಾಣ ಗುಣೈಕ ಧಾಮ್ನಿ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತ ಸಿಂಪಲ್ ಆಗಿರುವಂತಹದ್ದು. ಸೊ ಅದನ್ನ ಇದು ಈ ಶ್ಲೋಕದ ವಿಶೇಷ ಏನಂತ ಹೇಳಿದ್ರೆ, ನಾಲ್ಕು ಪಾದಗಳಿವೆ. ಇದು ಗಣಗಳು ಇದರಲ್ಲಿ ಗಣ ಏನು ಅಂತ ನಾನು ಹೇಳ್ತೀನಿ. ಸತಜ ಗಗ ಇಲ್ಲ ಜತಜ ಗಗ ಅನ್ನುವ ಗಣಗಳು. ಅಂದರೆ ತಗಣ ಅಂತ ಹೇಳಿದ್ರೆ ಗುರುವುಲ ಗುರುವುಲ ಹೂವು ಅಂತ ಹೇಳಿದ್ರೆ ಒನ್ ಫಸ್ಟ್ ಐ ಜಸ್ಟ್ ಎಕ್ಸ್ಪ್ಲೈನ್ ನೋ ದಿಸ್ ಇಸ್ ಎ ಕೈಂಡ್ ಆಫ್ ಇಟ್ ಚಂದ ಸರ್ ಪ್ರಸುಡಿ ಅಂಡ್ ಲಾಂಗ್ ಸೌಂಡ್ ಅಂಡ್ ಶಾರ್ಟ್ ಸೌಂಡ್. ಲಾಂಗ್ ಸೌಂಡ್ ಇಸ್ ಕಾಲ್ಡ್ ಗುರು, ಶಾರ್ಟ್ ಸೌಂಡ್ ಇಸ್ ಕಾಲ್ಡ್ ಲಘು. ವಾಟ್ ಇಸ್ ಲಾಂಗ್ ಸೌಂಡ್ ಅಂಡ್ ಶಾರ್ಟ್ ಸೌಂಡ್? ದೀರ್ಘ ಲೈಕ್ ಸಾ ಇಸ್ ಸೂ ಮಾತ್ರ, ಸೂ ಸಿಲಬಿಕ್ ಇನ್ಸ್ಟೆನ್ಸ್, ಸೊ ಇಸ್ ಕಾಲ್ಡ್ ಲಾಂಗ್ ಸೌಂಡ್ ಆರ್ ಗುರು. ಯ ಇಸ್ ಶಾರ್ಟ್ ಸೌಂಡ್ ಅಂಡ್ ಕಲ್ಯಾ ಹಿಯರ್ ಕ ಇಸ್ ಆಲ್ಸೋ ಟು ಮಾತ್ರ ಇಸ್ ಕನ್ಸಿಡರ್ಡ್ ಎಸ್ ಎ ಲಾಂಗ್ ಸೌಂಡ್. ಗುರು ಲ್ಯಾ ಇಸ್ ಆಲ್ಸೋ ಟು ಮಾತ್ರ, ಸೊ ಇಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆಸ್ ಎ ಲಾಂಗ್ ಸೌಂಡ್ ಬಿಕಾಸ್ ಆಫ್ ಇಟ್ಸ್ ಲಾಂಗ್, ಇಟ್ಸ್ ಗುರು. ವೇರ್ ಎಸ್ ನಮಸ್ಕರೋಮಿ ವೇರ್ ಇಟ್ಸ್ ದೇರ್ ಮಾ ಮಸ್ಕ, ಸೊ ಮಾ ಇಸ್ ಟು ಮಾತ್ರ, ಸೊ ಇಟ್ ಇಸ್ ಕನ್ಸಿಡರ್ಡ್ ಎಸ್ ಗುರು. ಕ ಇಸ್ ಶಾರ್ಟ್, ದೋ ಇಟ್ ಹ್ಯಾಸ್ ಟೂ ಕಾನ್ಸೋನೆಂಟ್ಸ್ ವಿತ್ ಇನ್ ದಟ್ ದ ಪ್ರೀವಿಯಸ್ ಒನ್ ಬಿಕಮ್ಸ್ ಎ ಗುರು, ಬಟ್ ಸ್ಕ ಇಟ್ಸೆಲ್ಫ್ ಇಸ್ ಎ ಲಘು. ಸೊ ರೋ ಮಿ ಅಂಡ್ ದ ಲಾಸ್ಟ್ ಲೆಟರ್ ಈವನ್ ಇಫ್ ಇಟ್ಸ್ ಎ ಶಾರ್ಟ್ ಇಸ್ ಪಾದಾಂತ ಅಕ್ಷರ ಇಸ್ ಕನ್ಸಿಡರ್ಡ್ ಎಸ್ ಎ ಲಾಂಗ್ ಸೌಂಡ್ ಲೈಕ್ ಪ್ರಭಾಯ ಯ ಇಸ್ ಶಾರ್ಟ್ ಬಟ್ ಯ ಇಸ್ ಎ ಲಾಂಗ್ ಇಟ್ಸ್ ಕನ್ಸಿಡರ್ಡ್ ಎಸ್ ಎ ಗುರು. ಕಾರಣಾಯ ನಾಯ ಇಸ್ ಕನ್ಸಿಡರ್ಡ್ ಎಸ್ ಎ ಗುರು. ಕರೋ ಮೀ ಇಸ್ ಕನ್ಸಿಡರ್ಡ್ ಎ ಗುರು ಆರ್ ಎ ಲಾಂಗ್ ಸೌಂಡ್. ಸೊ ದಿಸ್ ಹ್ಯಾಸ್ ಇಫ್ ಯು ನೋಟಿಸ್ ದಟ್ ಈ ಪದ್ಯದಲ್ಲಿ ನೋಡಿದರೆ ಮೊದಲನೇ ಅಕ್ಷರ ಕೆಲವುಗಳಲ್ಲಿ ಕಾಮ್ ಲಾಂಗ್ ಸೌಂಡ್, ನವ ನ ಇಸ್ ಶಾರ್ಟ್ ಸೌಂಡ್, ನ ಇಸ್ ಲಾಂಗ್ ಸೌಂಡ್, ಶ್ರೀ ಇಸ್ ಲಾಂಗ್ ಸೌಂಡ್ ಅಂಡ್ ದ ಅದರ್ ಲೆಟರ್ಸ್ ಆರ್ ಕಾಮ್ ಲೈಕ್ ನೋ ದ ಲಾಂಗ್ ಅಂಡ್ ಶಾರ್ಟ್ ಇಸ್ ಕಾಮನ್ ಇನ್ ದ ಸೆನ್ಸ್ ಆಲ್ ದ ಫೋರ್ ಫಾದರ್ಸ್. ದಟ್ ಈಸ್ ವೈ ಇಟ್ಸ್ ಎ ಲಾಂಗ್ ಲಾಂಗ್ ಲೈಕ್ ಫಸ್ಟ್ ಲೈನ್ ಇಸ್ ಲಾಂಗ್ ಲಾಂಗ್ ಶಾರ್ಟ್, ಲಾಂಗ್ ಲಾಂಗ್ ಶಾರ್ಟ್, ಶಾರ್ಟ್ ಲಾಂಗ್ ಶಾರ್ಟ್, ಲಾಂಗ್ ಲಾಂಗ್. ಗುರುವು ಗುರುವು ಲಘು, ಗುರುವು ಗುರುವು ಲಘುವು, ಲಘುವು ಗುರುವು ಲಘುವು, ಗುರುವು ಗುರುವು. ಸೊ ದಿಸ್ ಇಸ್ ಹೌ ದ ಫಸ್ಟ್ ಲೈನ್ ಇಸ್. ಸೆಕೆಂಡ್ ಲೈನ್ ಇಸ್ ಯು ಟೇಕ್ ಇಟ್ ಇಸ್ ಲಘುವು ಗುರುವು ಗುರುವು, ಗುರುವು ಗುರುವು ಲಘುವು, ಲಘುವು ಗುರುವು ಲಘುವು, ಗುರುವು ಗುರುವು. So it is, first line is ta ta ja ga ga. Ta means long, long, short. So ga is a one letter long sound. So it is ta, ja is short, long, short. So it is ta ta ja ga ga. Second line is ja ta ja ga ga. Third and fourth lines are also ta ta ja ga ga. That means the first, third and fourth lines have same kind of long and short letters. Second line has only the first letter short, but the rest are all like first, second, third, fourth. They all have, from second letter onwards till the end, they all have same type of kuru laghu structure. Idannu modalane pada, moorane pada, naakane pada, indravajrada chandasu, indravajra anta karitare. Erane pada upendravajra. ಈಗ ಮಿಕ್ಸ್ ಮಾಡಬಹುದಾ ಅಂದ್ರೆ ಈ ಇಂದ್ರವಜ್ರ ಉಪೇಂದ್ರ ವಜ್ರಗಳನ್ನು ಮಾತ್ರ ಮಿಕ್ಸ್ ಮಾಡಬಹುದು. ಯು ಕ್ಯಾನ್ ಮಿಕ್ಸ್ ಬಿಟ್ವೀನ್ ದ ಟು, ದೀಸ್ ಟು ಓನ್ಲಿ, ಇಂದ್ರವಜ್ರ ಅಂಡ್ ಉಪೇಂದ್ರ ವಜ್ರ. ದೆನ್ ಇಟ್ ಇಸ್ ಕಾಲ್ಡ್ ಉಪಜಾತಿ. ಉಪಜಾತಿ ಮೀನ್ಸ್ ಎ ಮಿಕ್ಸ್ಚರ್ ಆಫ್ ಇಂದ್ರವಜ್ರ ಅಂಡ್ ಉಪೇಂದ್ರ ವಜ್ರ. ಸಮ್ ಆರ್ ಪ್ಯೂರ್ ಇಂದ್ರವಜ್ರ, ದೆನ್ ಇಟ್ ಇಸ್ ನಾಟ್ ಜಾತಿ, ಇಟ್ಸ್ ನಾಟ್ ಉಪಜಾತಿ, ಇಟ್ ಇಸ್ ಕಾಲ್ಡ್ ಇಂದ್ರವಜ್ರ ಆರ್ ಉಪೇಂದ್ರ ವಜ್ರ. ಇಫ್ ಆಲ್ ದ ಫೋರ್ ಆರ್ ಸೇಮ್, ಬಟ್ ದಿಸ್ ಕೈಂಡ್ ಆಫ್ ಮಿಕ್ಸ್ಚರ್ ಇಸ್ ದೇರ್, ಇಟ್ ಇಸ್ ಕಾಲ್ಡ್ ಉಪಜಾತಿ. So this is the chandasu. The first one is upajati, which is a mix of Indra Vajra and Upendra Vajra. And the meaning, nodona varchatinchana martivi, arthachinchana madlakke munche idara ondu vishesha. Modalane shuru aagta irutte kaantaya annuva shabdadinda shuru aagutte. Kam annodu shabdakka gnanavannu helutte, ondu aa aanandavannu helutte. ಇದು ಆನಂದ ಸರ್ಗ, ಅದಕ್ಕೆ ಆನಂದ ಸರ್ಗೆ, ಆನಂದ ಸರ್ಗ ಕ ಆನಂದ, ಕ ಆನಂದ ಇತಿ ಪ್ರೋಕ್ತ ಅಂತ ಹೇಳಿ ನೀವು ಕಾಲಾಕರೆ ಕೇಳಿದ್ದೀರಾ. ಆದ್ದರಿಂದ ಇದಕ್ಕೆ ಆನಂದಾಂಕ, ಆನಂದ ಸರ್ಗ, ಇದು ಮಧ್ವವಿಜಯದಲ್ಲಿ ಇರುವಂತಹದ್ದು. ಈ ಮಧ್ವವಿಜಯದಲ್ಲಿ ಇದು ಆನಂದಾಂಕವಾದದ್ದು, ಆನಂದವನ್ನು ಕೊಡುವಂತಹದ್ದು. ಆದ್ದರಿಂದ ಆ ಕ ಅಕ್ಷರದಿಂದ ಶುರುವಾಗಿ, ಕ ಅಂದ್ರೆ ಆನಂದ ಅಂತ ಅರ್ಥ. ಆದ್ದರಿಂದ ಅಂತ ಅಂದ್ರೆ ಶ್ರೇಷ್ಠ, ಕ ಅಂತ ಶ್ರೇಷ್ಠವಾದ ಆನಂದ ಅಂತ ಒಂದು ಅರ್ಥ ಬರುತ್ತೆ. ಭಗವಂತ ಕಾಂತ, ಅವನು ಶ್ರೇಷ್ಠವಾದ ಆನಂದ ಉಳ್ಳವನು. ಆದ್ದರಿಂದ ಇದು ಓದಿದರೆ ನಮಗೆ ಶ್ರೇಷ್ಠವಾದ ಆನಂದ ಅಂದ್ರೆ ಮೋಕ್ಷದ ಆನಂದಕ್ಕೆ ದಾರಿ ಆಗತ್ತೆ ಅನ್ನುವ ಸೂಚನೆಯನ್ನು ಕೊಡ್ತಾ ಇದ್ದಾದ್ದರಿಂದ ಈ ಕಾಂತಾಯ ಅನ್ನುವುದೇ ಇದು ಮಂಗಳಾಚರಣ ಶ್ಲೋಕ ನಮಸ್ಕಾರ ರೂಪ. ಇದು ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ನಾರಾಯಣ, ಶ್ರೀ ನಾರಾಯಣ ಪಂಡಿತಾಚಾರ್ಯರು. ಆದ್ದರಿಂದ ಇದೇ ಮಂಗಳಾಚರಣ ಶ್ಲೋಕ, ಪ್ರಥಮ ಸರ್ಗದ ಪ್ರಥಮ ಶ್ಲೋಕವೇ ಮಂಗಳಾಚರಣ ಶ್ಲೋಕವಾಗಿದೆ. ಸೊ ಈ ಹನುಮದ್ದಿ ಮಧ್ವಾಂತರ್ಗತರಾದಂತಹ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹೈಗ್ರೀವರಿಗೆ ನಮಸ್ಕಾರ ಸಲ್ಲಿಸುವ ರೀತಿ ಇವರು ಹೇಗೆ ಮಾಡ್ತಾ ಇದ್ದಾರೆ ಅನ್ನೋ ನೋಡಿ ಎಷ್ಟು ಸುಂದರವಾಗಿ ಮಾಡ್ತಾ ಇದ್ದಾರೆ. ಕಾಂತಾಯ ಅಂತ ಹೇಳಿ, ಭಗವಂತ ಕಾಂತ ಅಂದರೆ ಮನೋಹರವಾದವನು. ಈಸ್ ಹ್ಯಾಂಡ್ಸಮ್, ಬ್ಯೂಟಿಫುಲ್, ಪರಮಸುಂದರ, ಸರ್ವಸುಂದರ. ಅವನಂತಹ ಸೌಂದರ್ಯದಲ್ಲಿ ಅವನನ್ನು ಮೀರಿದವರು ಇಲ್ಲ. ಅವನು ಕಾಂತ, ಸರ್ವಸುಂದರನಾದವನು. ಅಂತ ಸರ್ವಮನೋಹರ ಸರ್ವಸುಂದರನಾದ ಆ ಭಗವಂತನಿಗೆ ಇದು ಚತುರ್ಥಿ ವಿಭಕ್ತಿಯಲ್ಲಿದೆ. ಕಾಂತಾಯ ಅನ್ನೋದು ಒಂದು ಶಬ್ದ, ಕಲ್ಯಾಣ ಗುಣೈಕ ಧಾಮ್ನಿ ಅನ್ನೋದು ಇನ್ನೊಂದು ಶಬ್ದ, ನವದ್ಯುನಾಥ ಪ್ರತಿಮ ಪ್ರಭಾಯ ಅನ್ನೋದು ಮೂರನೇ ವಿಶೇಷಣ, ನಾರಾಯಣಾಯ ನಾಲ್ಕನೇದು, ಅಖಿಲ ಕಾರಣಾಯ ಐದನೇದು, ಶ್ರೀ ಪ್ರಾಣನಾಥಾಯ ಆರನೇದು. ಅಂತಹ ಪರಮಾತ್ಮನಿಗೆ ನಮಸ್ಕರೋಮಿ, ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಇಲ್ಲಿ ಈ ಒಂದೊಂದು ಶಬ್ದಗಳ ವಿಶೇಷವನ್ನು ಯಾರು ಮಾಡ್ತಾ ಇದ್ದೀನಿ ಅಂದ್ರೆ ಯಾರು ಇದನ್ನು ಪಠನೆ ಮಾಡ್ತಾರೋ, ಈಗ ಶ್ರೀಕೃಷ್ಣ ಪಂಡಿತಾಚಾರ್ಯರ ಪುತ್ರರಾದಂತಹ ಶ್ರೀ ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ಹೀಗೆ ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಾವು ಇದು ಹೇಳುವಾಗ ನಾವು ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೀವಿ. ಕಾಂತಾಯ ಸರ್ವ ಮನೋಹರನ ಅಂತ ಭಗವಂತ, ಅವನು ಇನ್ನೂ ಹೇಗಿದ್ದಾನೆ ಅಂತ ಹೇಳಿದ್ರೆ ಕಲ್ಯಾಣ ಗುಣೈಕ ಧಾಮ್ನಿ. ಸೊ ಕಾಂತಾಯ ಅಂದ್ರೆ ಇನ್ನೊಂದು ಅರ್ಥ ಕ ಆನಂದ, ಆನಂದ ಪರಾಕಾಶ ಅಂದ್ರೆ ಸರ್ವೋತ್ಕೃಷ್ಟವಾದ, ಸರ್ವೋ ಭಗವಂತನ ಆನಂದ ಅಪರಿಮೆ, ಅನಂತ ಆನಂದ ಉಳ್ಳವನು ಭಗವಂತ. ಅಂತಹ ಆನಂದ ಇರುವಂತಹ ಭಗವಂತನಿಗೆ ಅಂತಲೂ ಇನ್ನೊಂದು ಅರ್ಥ ವಿಶೇಷ ಅರ್ಥ ಮಾಡಬಹುದು. ಅದಾದ ಮೇಲೆ ಕಲ್ಯಾಣ ಗುಣೈಕ ಧಾಮ್ನಿ, ಕಲ್ಯಾಣ ಗುಣ ಅನ್ನೋದು, ಕಲ್ಯಾಣ ಗುಣ ಅಂತ ಹೇಳಿದರೆ ಕಲ್ಯಾಣ ಅಂದ್ರೆ ಮಂಗಳಕರವಾದದ್ದು, ಗುಣಗಳು. ಇದು ಕರ್ಮಧಾರೆಯ ಸಮಾಸ ಅಂತ ಹೇಳಿ, ಕರ್ಮಧಾರೆಯ ಅಂದ್ರೆ ಕಲ್ಯಾಣ ಗುಣಗಳಿಗೆ ಕಲ್ಯಾಣ ಅನ್ನೋದು ವಿಶೇಷವಾಗಿದೆ. ವಿಶೇಷಣ ಪೂರ್ವಪದ ಕರ್ಮಧಾರೆಯ ಸಮಾಸ ಅಂತ ಕರೀತಾರೆ. ಸೊ ಈ ತತ್ಪುರುಷ ಪ್ರಭೇದವಾದ, ತತ್ಪುರುಷದಂತೆ ಇರುವಂತಹ ತತ್ಪುರುಷ ಸಮಾಸ ಬೇರೆ, ಕರ್ಮಧಾರ ಸಮಾಸ, ತತ್ಪುರುಷ ಪ್ರಭೇದ ಅಂತ ಹೇಳಿ ಅದರಲ್ಲಿ ಒಂದು ಬೇರೆ ಟೈಪ್ ಆಗಿರುವಂತಹದ್ದು ಕರ್ಮಧಾರೆಯ. ಕರ್ಮಧಾರೆಯ ಅಂತ ಹೇಳಿದರೆ ಒಂದು ವಿಶೇಷಣ, ಅದ ಡಿಸ್ಕ್ರಿಪ್ಟಿವ್ ವರ್ಡ್, ಇಟ್ ಡಿಸ್ಕ್ರೈಬಿಂಗ್ ದ ನೆಕ್ಸ್ಟ್ ವರ್ಡ್. ಸೊ ಗುಣಗಳಿಗೆ ಕಲ್ಯಾಣ ಗುಣಗಳು, ನಾಟ್ ಆರ್ಡಿನರಿ ಕ್ವಾಲಿಟೀಸ್ ಬಟ್ ಆಸ್ಪಿಷಿಯಸ್ ಕ್ವಾಲಿಟೀಸ್. ಸೊ ಕಲ್ಯಾಣ ಗುಣಗಳಿಗೆ ಏಕಧಾಮ, ಏಕಧಾಮ ಅಂತ ಹೇಳಿದ ಪರಮಾತ್ಮ ಏಕಧಾಮ ಅಂದರೆ ಪ್ರಧಾನವಾದ ನಿವಾಸ ಸ್ಥಾನ. ಎಲ್ಲಾ ಕಲ್ಯಾಣ ಗುಣಗಳು ಭಗವಂತನಲ್ಲಿಯೇ ನೆಲೆಸಿದೆ, ಅಂದ್ರೆ ಅವನು ಏಕಧಾಮನೆಯ ಮುಖ್ಯಾಶ್ರಯನಾಗಿದ್ದಾನೆ ಅಥವಾ ಮಂಗಳಕರವಾದ ಗುಣಗಳೇ ಮುಖ್ಯ ದೇಹವಾಗಿ ಉಳ್ಳವನಾಗಿದ್ದಾನೆ. ಆದ್ದರಿಂದ ಅವನು ಕಲ್ಯಾಣ ಗುಣಗಳಿಗೆ ಸರ್ವೋತ್ತಮನಾದ ಧಾಮ ಅಂದ್ರೆ ನಿವಾಸ ಸ್ಥಾನ ಒಂದು, ಧಾಮ ಅಂದ್ರೆ ರೂಪ ಅಂತ. ಸೊ ರೂಪ ಅಂತ ಒಂದು ನಿವಾಸ ಸ್ಥಾನ, ಎಲ್ಲ ಕಲ್ಯಾಣ ಗುಣಗಳಿಗೆ ಆಶ್ರಯಭೂತನಾಗಿದ್ದಾನೆ, ಎಲ್ಲ ಕಲ್ಯಾಣ ಗುಣಗಳೇ ರೂಪವಾಗಿ ಉಳ್ಳವನಾಗಿದ್ದಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕಲ್ಯಾಣ ಗುಣೇಶ ಧಾಮ್ನೆ ಅನ್ನೋದು ಕೂಡ ಚತುರ್ಥಿ ವಿಭಕ್ತಿಯಲ್ಲಿ ಇರುವಂತಹ ಶಬ್ದ. ನಾವು ಇದನ್ನು ವಿಗ್ರಹ ವಾಕ್ಯ ಅಂತ ಹೇಳ್ತೀವಿ. ವಿಗ್ರಹ ವಾಕ್ಯ ಅಂದ್ರೆ ಕಲ್ಯಾಣ ಗುಣ ಅಂತ ಹೇಳೋದು, ಕಲ್ಯಾಣ ಗುಣ ಕಲ್ಯಾಣಾಶ್ಚ ಏ ಗುಣಾಶ್ಚ ಕಲ್ಯಾಣ ಗುಣ. ಅದಾದ ಮೇಲೆ ಏಕಂ ಚ ತದ್ಧಾಮ ಚ ಏಕಧಾಮ ಕರ್ಮಧಾರೆಯ, ಏಕಧಾಮ ಅನ್ನೋದು ಏಕಂ ಚ ತದ್ಧಾಮ ಚ ಏಕಧಾಮ, ಧಾಮ ಅಂದ್ರೆ ರೂಪ ಅಂದ್ರೆ ನಿವಾಸ ಸ್ಥಾನ, ಏಕಂ ಅಂದ್ರೆ ಒಂದು, ಒಂದಂದ್ರೆ ಮುಖ್ಯ ಪ್ರಧಾನ ಅಂತ ಹೇಳಿ. ಸೊ ಆಮೇಲೆ ಕಲ್ಯಾಣ ಗುಣ ಏಕಧಾಮ ಅಂದ್ರೆ ಕಲ್ಯಾಣ ಗುಣಾನಾಂ ಏಕಧಾಮ, ಅಲ್ಲಿ ಷಷ್ಠಿ ಸತ್ಪುರುಷ ಸಮಾಸವಾಗುತ್ತೆ. ಕಲ್ಯಾಣ ಗುಣಾನಾಂ ಏಕಧಾಮ ಕಲ್ಯಾಣ ಗುಣೈಕಧಾಮ ಅಂತ ಹೇಳಿ. ಸೊ ಕಲ್ಯಾಣ ಗುಣೈಕಧಾಮ ಅಂತ ಹೇಳಿದ್ರೆ ತಸ್ಮೈ, ತಸ್ಮೈ ಅಂದ್ರೆ ಅವನಿಗೆ, ಅವನಿಗಾಗಿ, ಚತುರ್ಥಿ ಭಕ್ತಿ ತಸ್ಮೈ ಅಂತ ಹೇಳುದು. ಸೊ ಆವಾಗ ಕಲ್ಯಾಣ ಗುಣೈಕಧಾಮ್ನಿ ಅಂತಾಗತ್ತೆ. ಅದಾದ ಮೇಲೆ ಅರ್ಜುನಾಥ, ಸೊ ನವದ್ಯುನಾಥ, ನವದ್ಯುನಾಥ ಅಂತ ಹೇಳಿದಾಗ ಅರ್ಜುನಾಥ ಅನ್ನುವ ಶಬ್ದ ತಗೊಂಡ್ರೆ ಅದು ತತ್ಪುರುಷ ಸಮಾಸ. ದಿವ ಉತ್ ಅನ್ನುವ ಸೂತ್ರ ಇದೆ, ದಿವ ಉತ್ ಅನ್ನುವ ಸೂತ್ರದಲ್ಲಿ ಉ ಶಬ್ದಕ್ಕೆ ವಕಾರ ಬರುತ್ತೆ. ಇಲ್ಲಿ ಗುಣಸಂಧಿಯಲ್ಲಿ ಏನಾಗತ್ತೆ, ಉಕಾರಕ್ಕೆ ವಕಾರ ಬರುತ್ತೆ, ಗುರು ಅಂತರ್ಗತ ಗುರು ಅಂತರ್ಗತ ಆಗುತ್ತೆ. ಅಲ್ಲಿ ಗುರು ಉಕಾರಕ್ಕೆ ಆ ಬಂದು ಸೇರಿದಾಗ ಗುರು ಅಂತರ್ಗತ ಆಯಿತು, ವಕಾರ ಬಂತು. ಇದು ಅದಕ್ಕೆ ಆಪೋಸ್, ರಿವರ್ಸ್. ಇಲ್ಲಿ ವಕಾರಕ್ಕೆ ಉಕಾರ, ದಿವ್ ಅನ್ನುವ ಶಬ್ದ ತಗೊಂಡರೆ ದಿವ್ ಶಬ್ದದಲ್ಲಿರುವ ಉ ವಕಾರಕ್ಕೆ ಊ ಅಂತ ಬರುತ್ತೆ, ಆವಾಗ ದಿ ಊ ಆಗತ್ತೆ. ದಿ ಊ ಅನ್ನೋದು, ಊ ಅನ್ನೋದು ವವಲ್, ಅದು ನಮಗೆ ಮತ್ತು ಯಣಾದೇಶದಿಂದ ದ್ಯು ಆಗತ್ತೆ. ಈ ಊರುಗಳಿಗೆ ಅಸಮಾನವಾದ ಸ್ವರ ಬಂದಾಗ ಯಾವ ರಾಳಗಳು ಬರುತ್ತೆ, ಅದಕ್ಕೆ ಯಣಾದೇಶದಿಂದ. ಸೊ ಆದ್ದರಿಂದ ದಿ ಊ ದ್ಯು ಆಯಿತು. ಸೊ ಆ ದ್ಯು ಅನ್ನುವುದು ಅಂದ್ರೆ ದಿವ್ ಅಂದ್ರೆ ಸ್ವರ್ಗಲೋಕ, ಅದು ಆರ್ ಊರ್ಧ್ವಲೋಕಗಳು ಅವೆಲ್ಲ ಕೂಡ ದ್ಯುನಾಥ, ಅವನು ಒಡೆಯನಾದವನು. ಸೊ ದ್ಯುನಾಥೇನ ಪ್ರತಿಮಾ ದ್ಯುನಾಥ ಪ್ರತಿಮಾ ಅಂತ ಹೇಳಿ ಆ ಪ್ರಭಾ. ಸೊ ಅವನಿಗೆ ದ್ಯುನಾಥ ಪ್ರತಿಮಾ ಪ್ರಭಾಯ, ಪ್ರತಿಮಾ ಅಂದ್ರೆ ಏನು, ಅವನಿಗೆ ಪ್ರತಿಮಾ ಪ್ರಭಾ ಎಸ್ ಸಹ ಅಂತೇಳಿ. ದ್ಯುನಾಥದ ಪ್ರತಿಮೆ ಅಂದ್ರೆ ಸಮಾನವಾದಂತಹ, ಪ್ರತಿಮಾ ಅನ್ನುವ ಸಮಾನ. ನಿಜವಾಗಿ ಭಗವಂತ ದ್ಯುನಾಥ ಯಾವುದು, ಆಕಾಶಕ್ಕೆ ಒಡೆಯನಾದವನು ಸೂರ್ಯ, ಸೂರ್ಯನಿಗೆ ಸಮಾನವಾದ ಕಾಂತಿ, ಭಗವಂತನಿಗೆ ಸೂರ್ಯನಿಗೆ ಸಮಾನವಾದ, ಅವನು ಕೋಟಿ ಸೂರ್ಯಗಳಿಗೂ ಮೀರಿದ ಕಾಂತಿಯ ಉಳ್ಳವನು, ಮತ್ತೆ ಸೂರ್ಯನಿಗೆ ಸಮಾನವಾದ ಕಾಂತಿ ಅಂತ ಹೇಳ್ತಾ ಇದ್ದಾರಲ್ಲ ಅಂದ್ರೆ ಇದಕ್ಕೆ ಸುಶೋಭಮ ಅಂತ ಕರೀತಾರೆ. ಅಂದ್ರೆ ನಾವು ಏನೋ ಒಂದು ನಮ್ಗೆ ಗೊತ್ತಾಗಬೇಕು, ಸೂರ್ಯನ ನೋಡ್ತಾ ಇರ್ತೀವಿ, ಆದ್ದರಿಂದ ಸೂರ್ಯನ ಸದೃಶವಾದ ಕಾಂತಿ ಅಂತ ಹೇಳೋದು, ಅದು ಲೂಸ್ ಸ್ಟೇಟ್ಮೆಂಟ್. ನಿಜವಾಗಿ ನೋಡಿದ್ರೆ ಭಗವಂತ ಅವನು ಅನೇಕ ಕೋಟಿಗಳು ಇರುವಂತಹ ಸೂರ್ಯ, ಅದು ಭಗವಂತ. ಆದ್ರೆ ಸೂರ್ಯ, ನಾವು ಒಂದು ಸೂರ್ಯನ ನೋಡ್ಲಿಕ್ಕೆ ಕಣ್ಣೆಲ್ಲ ಛೇದತ್ತೆ, ನೋಡ್ಲಿಕ್ಕೆ ಆಗೋದಿಲ್ಲವಲ್ಲ. ಮತ್ತೆ ಅಷ್ಟು ಭಗವಂತ ಪ್ರಕಾಶವಂತನಾಗಿದ್ದ ಅಂದ್ರೆ ಹೇಗೆ ಅವನು ನೋಡುವುದು ಅಂದ್ರೆ, ಅವನು ನವದ್ಯುನಾಥ ಪ್ರತಿಮಾ ಪ್ರಭಾಯ, ನವ ಅಂದ್ರೆ ಆವಾಗಲೇ ಉದಯ ಮಾಡ್ತಾ ಇರುವ ಸೂರ್ಯನ ನಾವು ಸ್ವಲ್ಪ ನೋಡ್ಲಿಕ್ಕೆ ಆಗತ್ತೆ. ಅಂದ್ರೆ ಹೊಸದಾಗಿ ಆವಾಗಲೇ ಉದಯ ಮಾಡ್ತಾ ಇರುವಂತಹ ನವದ್ಯುನಾಥ ಪ್ರತಿಮಾ ಪ್ರಭಾಯ ಅಂತೇಳಿ, ಅಂತಹ ಆವಾಗಲೇ ಉದಯ ಮಾಡುವಂತಹ ಸೂರ್ಯನ ಸದೃಶವಾದ ಕಾಂತಿ ಅಂದ್ರೆ ನಿಜವಾಗಿ ನೋಡಿದ್ರೆ ಅವನಕ್ಕಿಂತ ಎಷ್ಟೋ ಶ್ರೇಷ್ಠವಾದ ಕಾಂತಿ ಉಳ್ಳವನು, ಅಂತಹ ಕಾಂತಿ ಸ್ವರೂಪನಾದ ಭಗವಂತನಿಗೆ ನಮಸ್ಕಾರ ಅಂತ ಹೇಳಿ. ಇನ್ನೊಂದು ಈ ಶ್ಲೋಕದಲ್ಲಿ ವಿಶೇಷವನ್ನು ಮೊದಲು ನೋಡ್ಬಿಟ್ಟು ಮತ್ತು ಅರ್ಥದಿಂದ ಕಂಟಿನ್ಯೂ ಮಾಡೋಣ. ಇಲ್ಲಿ ಕಾಂತಾಯ ಅಂತ ಮೊದಲನೇ ಪಾದದಲ್ಲಿ ಮೊದಲಿನಲ್ಲಿ ಬಂತು, ನವ ಅಂತ ಎರಡನೇ ಪಾದ ಮೊದಲಲ್ಲಿ ಬಂತು, ನಾರಾಯಣ ಅಂತ ಮೂರನೇ ಪಾದದಲ್ಲಿ ಮೊದಲು, ಶ್ರೀ ಅಂತ ನಾಲ್ಕನೇ ಪಾದದಲ್ಲಿ ಮೊದಲು ಬಂತು, ಮೊದಲ ಅಕ್ಷರ ಪದ ಅಕ್ಷರ. ಇಲ್ಲಿ ಈ ಕಾಂತ ಅಂತ ಹೇಳುವುದರ ಮೂಲಕವಾಗಿ ಒಂದು ನೋಡಿದ್ರೆ ಸುಖದ ಪರಾಕಾಷ್ಠೆ ಆನಂದ ಸಿಗತ್ತೆ, ಆ ಸೂಚನೆ ಬರುತ್ತೆ. ಆದ್ದರಿಂದ ಅದು ಒಂದು ಮಂಗಳಕರವಾದ ಶಬ್ದವಾಗಿದೆ. ನವ ಅಂತ ಹೇಳಿದ್ರೆ ನವ ಶಬ್ದಕ್ಕೆ ಇಲ್ಲಿ ಅರ್ಥ ಚಿಂತನೆ ಮಾಡುವಾಗ ಹೊಸದಾದ ಅಂತ ನೋಡಿದ್ದೀವಿ.
ಆವಾಗಲೇ ಉದಯ ಮಾಡ್ತಾ ಇರೋದು. ಅದೇ ನವಶಬ್ದಕ್ಕೆ ಒಂಬತ್ತು ಅನ್ನುವ ಅರ್ಥವೂ ಇದೆ. ನವವಿಧವಾದ ಭಕ್ತಿಯನ್ನು ನಮ್ಮಲ್ಲಿ ಹುಟ್ಟಿಸುವುದಕ್ಕೆ ಇದು ಸಾಧನವಾಗಲಿ ಅಂತ ಚಿಂತನೆ ಮಾಡಲಿಕ್ಕೂ ನವಶಬ್ದ ಉಪಕಾರಿಯಾಗುತ್ತೆ. ಇಲ್ಲ ನವ ಅಂದ್ರೆ ಹೊಸದು ಅಂತ ತಗೊಂಡ್ರು ಕೂಡ ಬಗೆ ಬಗೆಯ ನೂತನವ ಕಾಣುತ್ತ ಮಿಗಿ ಹರ್ಷ ಸಿಂಪಗಳು ಹಿಗ್ಗುವ ಅಂತ ಲಕ್ಷ್ಮೀದೇವಿನ ಸ್ತೋತ್ರ ಮಾಡಿ, ಹಾಗೆ ಲಕ್ಷ್ಮೀದೇವಿ ಭಗವಂತನ ಅನಂತ ಗುಣಗಳನ್ನು ನೋಡಿ ಹೊಸ ಹೊಸನನ್ನು ನೋಡುವುದು ಸಿಗುತ್ತಾ ಇರ್ತಾಳು. ನಾವು ಅಷ್ಟು ಯೋಗ್ಯರಲ್ಲ, ನಾವು ಬಹಳ ಅಲ್ಪರು, ಆದರೂ ಯಾವ ನಮ್ಮ ಅಲ್ಪತಕ್ಕೆ ತಕ್ಕಂತೆನೆ ನಾವು ಭಗವಂತನಲ್ಲಿ ಗುಣಗಳನ್ನು ನೋಡ್ತಾ ಅಲ್ಲಿ ಅದರಲ್ಲಿಯೇ ಬೇಜಾರಪ್ಪ, ಈ ನಿನ್ನೆ ಓದಿದ್ದೀವಿ ಮಧ್ವವಿದ್ಯಾ ಮತ್ತೆ ಇವತ್ತು ಮಧ್ವವಿದ್ಯಾನ ಬೇಜಾರು ಅಂತ ಅನಿಸಬಾರದು. ಭಗವಂತನ ಯಾವ ವಿಶೇಷ ವಿಚಾರ ವಿಷಯ ಬಂದರೂ ಕೂಡ ಅದನ್ನು ಹೊಸದಾಗಿ, ಆಹಾ ಇದು ನನಗೆ ಸುಖ ಕೊಡುತ್ತೆ, ಖುಷಿ ಖುಷಿ ಕೊಡುತ್ತೆ ಅಂತ ಹೇಳಿ ಯಾವಾಗಲೂ ಹೊಸತನವನ್ನು ನೋಡಬೇಕು. ಯಾವುದು ನಮಗೆ ಗೊತ್ತಾಗ್ತಾ ಇದೋ ಭಗವಂತನ ವಿಚಾರ ಬಂದರೆ ಅದನ್ನು ಹೊಸತಾಗಿ ನೋಡಬೇಕು. ಆದ್ದರಿಂದ ಅದನ್ನು ತಿಳಿಸಿಕೊಡುವಂತಹ ಶಬ್ದ ನವಶಬ್ದ ಆಗಿದೆ. ನಾರಾಯಣ ಶಬ್ದ ಭಗವಂತನ ಸರ್ವಗುಣ ಸಂಪೂರ್ಣತ್ವ ಸರ್ವದೋಷ ವಿಭಜಿತವನ್ನು ತಿಳಿಸುವಂತಹ ಶಬ್ದ. ನಾರಾಯಣ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನಾವು ನೋಡಿದ್ವಿ, ಮುಂದೆ ಒಂದು ಸಪರೇಟ್ ವಿಡಿಯೋನ ಮಾಡಿದ್ವಿ. ಅದಕ್ಕೆ ವಿಜಯಂತೀರ್ಥ ಸ್ವಾಮಿಗಳವರು ಅನೇಕ ಅರ್ಥಗಳನ್ನು ಮಾಡಿದ್ದಾರೆ, ಆ ಅರ್ಥಗಳನ್ನೆಲ್ಲ ನಾವು ನೋಡಿದ್ವಿ. ಆದ್ರೆ ಇಲ್ಲಿ ನಾರಾಯಣ ಶಬ್ದ ನಮಗೆ ಭಗವಂತನ ಸರ್ವಗುಣ ಸಂಪೂರ್ಣತ್ವ ಸರ್ವದೋಷ ವಿಭಜಿತವನ್ನು ತಿಳಿಸುವಂತಹ ಶಬ್ದ ಆಗಿದೆ. ಶ್ರೀ ಅನ್ನುವ ಶಬ್ದ ಅದು ಸಂಪತ್ತು, ಸಂಪತ್ತು ಅಂದ್ರೆ ಜ್ಞಾನ ಸಂಪತ್ತು, ಅದೇ ವಿಧವಾಗಿ ಲೌಕಿಕ ಎಲ್ಲ ವಿಧವಾದ ಸಂಪತ್ತು, ಪಾರಲೌಕಿಕ ಸಂಪತ್ತು, ಲೌಕಿಕ ಸಂಪತ್ತು ಎಲ್ಲವನ್ನು ಕೂಡ ನಮಗೆ ಒದಗಿಸುವಂತಹದ್ದು ಸಾಮರ್ಥ್ಯ ಇರುವಂತಹದ್ದು. ಇದಾದ್ದರಿಂದ ಇದು ಶ್ರೀಕಾರ, ಅದು ಕೂಡ ಸಂಪತ್ಕರವಾಗಿರುವಂತಹ ಶಬ್ದ. ಆದ್ದರಿಂದ ಇದರಲ್ಲಿ ಈ ಎಲ್ಲ ಶಬ್ದಗಳು ಕೂಡ ನಮಗೆ ಒಂದು ಮಂಗಳಕರವಾದ ವಿಷಯಗಳನ್ನು ತಿಳಿಸುವಂತಹದ್ದಾಗಿದೆ. ಸೊ ಇದಾದ್ಮೇಲೆ ನವಜ್ಞನಾಥ ಪ್ರತಿಮ ಪ್ರಭಾಯ ಅದರ ಅರ್ಥವನ್ನು ನೋಡಿದ್ದೀವಿ. ಅದಾದ್ಮೇಲೆ ನಾರಾಯಣಾಯ ಅಖಿಲ ಕಾರಣಾಯ, ನಾರಾಯಣಾಯ ಶ್ರೀಮನ್ ನಾರಾಯಣನಿಗೆ ನಾರ ಅಯನ, ನಾರ ಅಂದ್ರೆ ಅರ ದೋಷಗಳು, ನ ಅರ ಈ ಅನೇಕ ಅರ್ಥಗಳಿವೆ. ಜಸ್ಟ್ ಎರಡೇ ಅರ್ಥಗಳನ್ನು ಮಾತ್ರ ನೋಡ್ತೀವಿ, ಇದು ರಿಪಿಟೇಷನ್ ಆದ್ರೂ ಕೂಡ ಇದು ನಮಗೆ ಬಹಳ ಉಪಕಾರಿ ಆಗುವಂತಹದ್ದು. ನ ಅರ ಅದಕ್ಕೆ ಅಯನ ಅಂದ್ರೆ ದೋಷಗಳಿಗೆ ಇವನು ಅರ ಅಯನನಲ್ಲ, ದೋಷಗಳ ನಿವಾಸ ಸ್ಥಾನವಲ್ಲ ಇವನು, ಅಂದ್ರೆ ಯಾವ ದೋಷವೂ ಇವನಲ್ಲಿ ಇಲ್ಲ, ಸರ್ವದೋಷರಹಿತನು ಅನ್ನೋದು. ಅರ ಅಯನ ಅಲ್ಲ, ನ ಅರ ಅಯನ. ಇನ್ನೊಂದು ನಾರಗಳಿಗೆ ಅಯನ, ಅರ ಅಂದ್ರೆ ದೋಷ, ನಾರ ಅಂದ್ರೆ ದೋಷವಲ್ಲದೆ ಇರುವುದು ಗುಣಗಳು. ಆ ನಾರಗಳಿಗೆ ಅಂದ್ರೆ ಗುಣಗಳಿಗೆ he is receptacle of all the auspicious qualities. ಸೊ ನಾರಾಯಣ ಅಂತಹ ನಾರಾಯಣ ಶಬ್ದವಾಚಿನಾದ ಭಗವಂತ ಅವನು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವಚಿತ ಅನ್ನೋದು ಪ್ರತಿಯೊಂದು ತತ್ವ ಚಿಂತನೆಯಲ್ಲಿಯೂ ನಮಗೆ ಸಂಶಯಗಳು ಬಂದಾಗ ಈ ಎರಡು ಲೈನ್ ಇಟ್ಕೊಂಡ್ರೆ ಅದರ ಮಧ್ಯದಲ್ಲಿ ನಾವು ನೋಡಿದ್ರೆ ಆ ಸಂಶಯಗಳನ್ನು ಆ ಎರಡು ಲೈನ್ ಮಧ್ಯದಲ್ಲಿ ನಾವು ಪರಿಹಾರ ಮಾಡಬೇಕು. ಇವೆರಡು ನಮ್ಗೆ ಬಹಳ ಉಪಕಾರವಾಗುತ್ತೆ, ಅನೇಕ ಸಂಶಯಗಳ ಪರಿಹಾರಕ್ಕೆ ಕಾರಣವಾಗುತ್ತೆ. ಅಂತಹ ನಾರಾಯಣಾಯ, ಆ ನಾರಾಯಣ ಶಬ್ದವಾಚಿನಾದ ಭಗವಂತನಿಗೆ ಅಖಿಲ ಕಾರಣಾಯ, ಎಲ್ಲದಕ್ಕೂ ಕಾರಣಭೂತನಾಗಿದ್ದಾನೆ, ಅವನು ನಿಮಿತ್ತ ಕಾರಣ ಮಾತ್ರ, ಉಪಾದಾನ ಕಾರಣವಲ್ಲ. ಅಂದ್ರೆ ಆವಾಗ ಅವನು ಉಪಾದಾನ ಕಾರಣವಲ್ಲ ಅಂದ್ರೆ ಅದು ಅವನಿಗೆ ಡಿಫೆಕ್ಟ್ ಅಂದ್ರೆ ಇಲ್ಲವೇ ಇಲ್ಲ. ಯಾಕಂದ್ರೆ ಅವನು ನಿಶ್ಚಯ ಉಪಾದಾನ ಕಾರಣ ಇರಬೇಕಾಗಿಲ್ಲ, ಭಗವಂತ ಉಪಾದಾನ ಕಾರಣವಾಗಬೇಕಂದ್ರೆ ವಿಕಾರ ಬರುತ್ತೆ. ಈಗ ಒಂದು ಮಣ್ಣಿನಿಂದ ಮಡಿಕೆ ಮಾಡಿದರೆ ಮಣ್ಣಿಗೆ ವಿಕಾರ ಬಂತು, ಭಗವಂತ ವಿಕಾರರಹಿತ ಸರ್ವದೋಷ ವಿವರ್ಜಿತ ಅಂತ ಹೇಳಿದರೆ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ, ಅವನು ಉಪಾದಾನ ಕಾರಣವಾದರೆ ವಿಕಾರ ಅನ್ನುವ ದೋಷ ಬರುತ್ತೆ. ಅವನು ದೋಷರಹಿತನಾಗಿದ್ದ ಕಾರಣದಿಂದ ಅವನು ಉಪಾದಾನ ಕಾರಣ, ಉಪಾದಾನ ಕಾರಣ ನಿಮಿತ್ತ ಕಾರಣ ಅಂದ್ರೆ ಎಫಿಷಿಯಂಟ್ ಕಾಸ್ಟ್, ಉಪಾದಾನ ಕಾರಣ ಈಸ್ ಮೆಟೀರಿಯಲ್ ಕಾಸ್ಟ್, ನಿಮಿತ್ತ ಕಾರಣ ಇಸ್ ಎಫಿಷಿಯಂಟ್ ಕಾಸ್ಟ್, ಈಸ್ ಓನ್ಲಿ ನಿಮಿತ್ತ ಕಾರಣ ಮೀನ್ಸ್ ಈಸ್ ಓನ್ಲಿ ಎಫಿಷಿಯಂಟ್ ಕಾಸ್ಟ್, ಈಸ್ ನಾಟ್ ಉಪಾದಾನ ಕಾರಣ ಮೀನ್ಸ್ ಈಸ್ ನಾಟ್ ಮೆಟೀರಿಯಲ್ ಕಾಸ್ಟ್. ಇನ್ ಅದರ್ ವರ್ಡ್ಸ್, ಇಫ್ ಯು ಟೇಕ್ ಎ ಪಾಟ್, ಎ ಪಾಟ್ ಮೇಕರ್ ಅಂಡ್ ಎ ಮಡ್, ಮಡ್ ಈಸ್ ಉಪಾದಾನ ಕಾರಣ, ಪಾಟ್ ಮೇಕರ್ ಈಸ್ ನಿಮಿತ್ತ ಕಾರಣ, ಗಾಡ್ ಈಸ್ ಲೈಕ್ ಎ ಪಾಟ್ ಮೇಕರ್ ಬಟ್ ಈಸ್ ನಾಟ್ ಲೈಕ್ ಮಡ್. ಈ ಡಸ್ ಅಫ್ಕೋರ್ಸ್ ಅವನು ಭಗವಂತ ಪಾಟ್ ಮೇಕರ್ ಒಳಗೆ ಅವನೇ ನಿಯಾಮಕನಾಗಿದ್ದು ಅಂತರ್ಯಾಮಿ ಆಗಿದ್ದು ಅವನಿಗೆ ಆ ಶಕ್ತಿಯನ್ನು ಕೊಡ್ತಾನೆ. ಭಗವಂತನಿಗೆ ನಿಯಮನ ಮಾಡುವವರು ಯಾರು ಇಲ್ಲ, ಅವನು ನಿಮಿತ್ತ ಕಾರಣ, ಎಲ್ಲರಿಗೂ ನಿಮಿತ್ತ ಕಾರಣ ಆಗಿದ್ದಾನೆ ಅಂತ ಹೇಳಿ. ಅದಾದ ಮೇಲೆ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ, ಶ್ರೀ ಪ್ರಾಣನಾಥನಿಗೆ ನಮಸ್ಕಾರ ಮಾಡ್ತೀನಿ. ಇಲ್ಲಿ ಒಂದು ವಿಶೇಷವಿದೆ, ಶ್ರೀ ಅಂದರೆ ಲಕ್ಷ್ಮಿ ಅಂತ ಒಂದು ಅರ್ಥ ಇದೆ, ಶ್ರೀ ಅಂದರೆ ಭಾರತಿ ಅಂತಲೂ ಒಂದು ಅರ್ಥ ಇದೆ. ಶ್ರೀ ಪ್ರಾಣ ಅನ್ನುವ ಶಬ್ದ ತಗೊಂಡರೆ ಒಂದು ಅರ್ಥ ಶ್ರೀ ಪ್ರಾಣ, ಶ್ರೀಶ್ಚ ಶ್ರೀಶ್ಚ, ಶ್ರೀ ಅನ್ನುವ ಶಬ್ದ ಎರಡರ್ಥಗಳನ್ನು ತಗೊಂಡರೆ ಶ್ರೀಶ್ಚ ಶ್ರೀಶ್ಚ ಶ್ರೀಯೌ, ಶ್ರೀಗಳು ಎರಡು ಶ್ರೀಗಳು, ಎರಡು ಶ್ರೀಗಳು ಅಂತ ಹೇಳಿದರೆ ಲಕ್ಷ್ಮಿಯು ಭಾರತೀದೇವಿ ಇವರಿಬ್ಬರೂ ಶ್ರೀ ಶಬ್ದವಾಚ್ಯರಾಗಿದ್ದಾರೆ. ಆ ಎರಡು ಶ್ರೀಗಳು ಆಮೇಲೆ ಪ್ರಾಣ. ಸೊ ಶಿಯೌಚ ಪ್ರಾಣಶ್ಚ ಶ್ರೀ ಪ್ರಾಣಾಹ. ಅಲ್ಲಿ ಮೂರು ಜನ ಆಯಿತು, ಮೂರು ಜನ ಆಗಿದ್ದಾರಾದ್ದರಿಂದ ದ್ವಿವಚನ ಪ್ರಯೋಗ ಮಾಡಬೇಕಾಗಿಲ್ಲ, ಬಹುವಚನ ಪ್ರಯೋಗ ಮಾಡಬಹುದು. ಶ್ರೀ ಪ್ರಾಣಾನಾಂ ನಾಥಃ ಅಂದರೆ ಲಕ್ಷ್ಮೀ ದೇವಿಗೂ ಭಾರತೀ ದೇವಿಗೂ ಮುಖ್ಯ ಪ್ರಾಣನಿಗೂ ಒಡೆಯನಾದಂತಹ ಪರಮಾತ್ಮನಿಗೆ ಅಂತಲೂ ಅರ್ಥ ಮಾಡಬಹುದು. ಇಲ್ಲ ನಾವು ಲಕ್ಷ್ಮಿ ಅಂತಲೇ ತಗೊಳ್ತೇವೆ, ಶ್ರೀ ಆಗುವಾಗ ಶ್ರೀಶ್ಚ ಪ್ರಾಣಶ್ಚ ಶ್ರೀ ಪ್ರಾಣವು ದ್ವಿವಚನ ತಗೊಂಡು ಶ್ರೀ ಪ್ರಾಣಯೋಹೋ ನಾಥ, ಆ ಲಕ್ಷ್ಮೀ ದೇವಿಗೂ ಮುಖ್ಯ ಪ್ರಾಣದೇವರಿಗೂ ಒಡೆಯರಾಗಿದ್ದಾರೆ. ಇಲ್ಲ ಶ್ರೀ ಅಂತ ತಗೊಂಡು ಭಾರತೀ ಅಂತ ಮಾತುಕೊಂಡು ಭಾರತೀ ದೇವಿಗೂ ಪ್ರಾಣದೇವರಿಗೂ ಒಡೆಯನಾದಂತಹ ಪರಮಾತ್ಮ. ಆದ್ದರಿಂದ ಈ ಮೂರು ಅರ್ಥಗಳಲ್ಲಿಯೂ ಕೂಡ ನಾವು ನೋಡಬಹುದು ಅಂತಹ ಶ್ರೀ ಪ್ರಾಣನಾಥನಿಗೆ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ, ನಮಸ್ಕರೋಮಿ ಅಂತ ಹೇಳಿದರೆ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತೇಳಿ. ಕರೋಮಿ ಅನ್ನೋದು ಡುಕ್ಟುಂಕರಣೆ ಅನ್ನೋ ಎಂಟನೇ ಗಣದಲ್ಲಿ ಬರುವಂತಹದ್ದು ಸಕರ್ಮಕ ಲಟ್ ಪರತ್ಮೈ ಪದ, ಉತ್ತಮ ಪುರುಷ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಸೊ ಕರೋತಿ ಕುರ್ತ ಕುರುವಂತ ಹೀಗೆ ಬರುವಂತಹದ್ದು ಅಲ್ಲಿ ಕರೋಮಿ ಕುರುವ ಕುರ್ಮಃ ಅಂತೇಳಿ ಏಕವಚನದಲ್ಲಿ ಕರೋಮಿ ಮಾಡ್ತಾ ಇದ್ದೀನಿ ಅಂತ ಹೇಳುವಂತಹದ್ದು. ಅಂತಹ ಭಗವಂತನಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಇದನ್ನೇ ಒಂದು ಮಂಗಳಾಚರಣ ಶ್ಲೋಕದ ಅಂತ ನಾವು ಭಾವನೆ ಮಾಡಬಹುದು. ಇಂತಹ ಆನಂದಾಂಕ ತರ್ಗದಲ್ಲಿ ಈ ಮೊದಲನೇ ಶ್ಲೋಕದಲ್ಲಿ ಶ್ರೀ ನಾರಾಯಣ ಪಂಡಿತಾಚಾರ್ಯರು ಭಗವಂತನಿಗೆ ನಮಸ್ಕಾರವನ್ನು ಇಲ್ಲಿ ಸಲ್ಲಿಸುತ್ತಾ ಇದನ್ನು ತಮ್ಮ ತಮ್ಮ ಆಮೇಲೆ ಮಿಕ್ಕ ಗುರುಗಳಿಗೆ ಎಲ್ಲರಿಗೂ ಕೂಡ ಅವರು ನಮಸ್ಕಾರ ಮಾಡುವ ರೀತಿ ಅದೆಲ್ಲ ನಾವು ನೋಡೋಣ ಮುಂದಿನ ಶ್ಲೋಕಗಳಲ್ಲಿ. ಇಲ್ಲಿಗೆ ನಾನು ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀನಿ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಶ್ರೀನಿವಾಸ ಶಿಕ್ಷಣಾರ್ಪಣಮಸ್ತು.
ಹರೇ ಶ್ರೀನಿವಾಸ ರೀ, ನಾರಾಯಣ ಪಂಡಿತಾಚಾರ್ಯ ಮಧ್ವಾಚಾರ್ಯ ನೋಡಿದ್ರೆ?
ಹಾ ಹೌದು, ಖಂಡಿತವಾಗಿ ನೋಡಿದ್ದಾರೆ. ನೋಡಿದ್ದಾರೆ.
ಇದು ಇಂದ್ರ ವಜ್ರ ಉಪೇಂದ್ರ ವಜ್ರ ಚಂದ್ರಸ್ ಹೇಳಿದ್ರೆ, ಈಗ ಇಂದ್ರ ವಜ್ರ ಉಪೇಂದ್ರ ವಜ್ರ ಚಂದಸ್ಸು ಇದಕ್ಕೆ ಚಂದಸ್ ದೇವತೆಗಳಿದ್ದಾರೆ ಒಂದು. ಎರಡನೇದಾಗಿ ಇದು ಕಂಪ್ಲೀಟ್ ಸಮದ್ವೇಜಕ್ಕೆ ಅನ್ವಯ ಆಗುತ್ತೋ ಅಥವಾ ಬರೀ ಈ ಶ್ಲೋಕಕ್ಕೆ ಮಾತ್ರ ಅನ್ವಯ ಆಗುತ್ತೋ ಅಥವಾ ಬರೀ ಈ ಶ್ರೇಯಕ್ಕೆ ಮಾತ್ರ ಅನ್ವಯ ಆಗುತ್ತೋ?
ಈ ಈ ಛಂದಸ್ ಈ ಪರ್ಟಿಕ್ಯುಲರ್ ಸರ್ಗನಲ್ಲಿ ತುಂಬಾ ಸುಮಾರು ಶ್ಲೋಕಗಳು ಇಂದ್ರವಜ ಉಪೇಂದ್ರವಜ ಉಪಜಾತಿಗಳಲ್ಲಿ ಹೇಳಿದ್ದಾರೆ. ಸೊ ಇದು ಒಂದು ಛಂದಸ್ಸುಗಳ ಏನಂತ ಹೇಳಿದ್ರೆ ಛಂದಸ್ಸನ್ನು ಆರಿಸಿಕೊಳ್ಳುವುದು ಕೂಡ ಚಂದ್ರಾಭಿಮಾನ ದೇವತೆಗಳು ಒಂದೊಂದು ಛಂದಸ್ಸಿನಲ್ಲಿ ಒಂದೊಂದು ವಿಧವಾದ ಪ್ರಭಾವವನ್ನು ತೋರಿಸಬಹುದು. ಆ ಛಂದಸ್ ಅದಕ್ಕೆ ಅನುಕೂಲವಾಗಿರುತ್ತೆ. ಕೆಲವು ಛಂದಸ್ಸುಗಳು ಅದು ಸೌಮ್ಯವಾದ ಭಾವವನ್ನು ಹೇಳಕ್ಕೆ, ಇದು ಆನಂದವನ್ನು ತಿಳಿಸುವುದಕ್ಕೆ ಇಂದ್ರವಜ ಉಪೇಂದ್ರ ವಜ್ರ ಒಂದು ಒಳ್ಳೆ ಛಂದಸ್ಸು ಆಗಿದೆ. ಕೆಲವು ಛಂದಸ್ಸುಗಳಿಗೆ ಶಾರ್ದೂಲ ಮತ್ತೇಭ ಈ ಛಂದಸ್ಸುಗಳನ್ನು ನಾವು ನೋಡಿದಾಗ ಅವುಗಳು ಪವರ್ಫುಲ್. ಒಂದು ಹೇಳಬೇಕಂತ ಹೇಳಿ ಯಾವುದಾದ್ರೂ ಒಂದು ಭಯಂಕರವಾದ ವಿಷಯ ಹೇಳಬೇಕಂತ ಹೇಳಿದರೆ ಆ ಛಂದಸ್ಸಿನಲ್ಲಿ ಹೇಳಿದಾಗ ಗಂಭೀರವಾದ ವಿಷಯ ಹೇಳೋದಕ್ಕೆ ಶ್ರದ್ಧರ ಅಂತ ಅದಕ್ಕೆ ಆಚಾರ್ಯರು ವಾಸಿಸಿ ಹೇಳುವಾಗ ಶ್ರದ್ಧರದಲ್ಲಿ ಮಾಡಿದ್ದಾರೆ. ಐ ಮೀನ್ ತಿಳ್ಕೊಂಡ ಆಚಾರ್ಯರು
ಮಾಡಬೇಕಾದ್ರೆ ನಾವು ಇದಕ್ಕೂ ಋಷಿ ಛಂದಸ್ಸು ಮತ್ತು ದೇವತೆ ಸ್ಮರಣೆ ಮಾಡಬೇಕಾ?
ನೀವು ಹೇಗೆ ಮಾಡುವಾಗ ಅಂದ್ರೆ ನೀವು ಆರಂಭದಲ್ಲಿ ಉಪಜಾತಿ ಇಂದ್ರ ಉಪೇಂದ್ರ ವಜ್ರ ಇದ್ರೆ ಉಪಜಾತಿ ಆದಯ ಅಂತ ಹೇಳಿ ಎಕ್ಸೆಟ್ರಾ ಅಂತ ಹೇಳಿ ಹೇಳೋದು. ಯಾಕಂದ್ರೆ ಇವರು ಅನೇಕ ಛಂದಸ್ಸನ್ನು ಇಬ್ಬರು ಈ ಗ್ರಂಥದಲ್ಲಿ ಇಂದ್ರವಜ್ರ ಉಪೇಂದ್ರ ವಜ್ರ ಉಪಜಾತಿಗಳು ಮಾತ್ರ ಅಲ್ಲ, ಕೆಲವು ರೇರ್ ಛಂದಸ್ಸುಗಳು ತ್ರೈ ಛಂದಸ್ಸು ಅಂತ ಹೇಳಿ ಮೂರು ರಗಣಗಳಿರುವಂತಹದ್ದು ಅದು ವೆರಿ ರೇರ್ ಛಂದಸ್ಸು, ಅದನ್ನು ಮಾಡಿದ್ದಾರೆ. ಸೊ ಅನೇಕ ಛಂದಸ್ಸುಗಳಲ್ಲಿ ಮಾಡಿದ್ದಾರೆ. ಕೆಲವು ಜಗತಿ ಛಂದಸ್ಸಿನಲ್ಲಿದೆ, ಕೆಲವು ಕೃತಿ ಛಂದಸ್ಸಿನಲ್ಲಿದೆ, ಕೆಲವು ಪಂಕ್ತಿಯಲ್ಲಿದೆ, ಎಲ್ಲ ವಿಧವಾದ ಛಂದಸ್ಸುಗಳಲ್ಲಿ ಮಾಡಿದ್ದಾರೆ. ಸೊ ಇಟ್ ಈಸ್ ನಾಟ್ ಎಲ್ಲವೂ ಈ ಇಂದ್ರವಜ್ರ ಉಪೇಂದ್ರ ವಜ್ರ ಉಪಜಾತಿಯಲ್ಲಿಲ್ಲ. ಆದ್ದರಿಂದ ನೀವು ಒಂದು ವೇಳೆ ಅಂಗನ್ಯಾಸ ಕನ್ಯಾಸ ಋಷಿ ಛಂದಸ್ಸು ದೇವತೆ ಎಂದು ಹೇಳಬೇಕಂತ ಇದ್ದರೆ ಇಲ್ಲಿ ದೇವತೆ ಮಧ್ವಾಂತರ್ಗತ ಶೀಲ ನಾರಾಯಣನೇ ದೇವತೆ, ಮಧ್ವಾಚಾರ್ಯರು ಕೂಡ ದೇವತೆ, ಅವರು ಅಪ್ರಧಾನ ದೇವತೆಗಳು, ಅವರ ಅಂತರ್ಗತ ಅಂದ್ರೆ ಅವರ ಮೂಲಕವಾಗಿ ಭಗವಂತನ ಸ್ತೋತ್ರ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಅಂತರ್ಯಾಮಿ ಭಗವಂತನನ್ನೇ ಯಾವಾಗಲೂ ಚಿಂತನೆ ಮಾಡಬೇಕು. ಇದನ್ನು ನೀವು ಋಷಿ ಛಂದಸ್ಸು ದೇವತೆ ಹೇಳಬೇಕಂತ ಹೇಳಿದ್ರೆ ಋಷಿ ನಾರಾಯಣ ಪಂಡಿತಾಚಾರ್ಯರು ಛಂದಸ್ಸು ಅನ್ನೋದು ಆದಿ ಉಪಜಾತಿ ಆದಿ ಛಂದಸ್ ಅಂತ ಹೇಳಿ ನೀವು ಹಾಗೆ ಹೇಳೋದಷ್ಟೇ. ಛಂದ ಅಂತ ಹೇಳುವಾಗ ಉಪಜಾತಿ ಆದಯ ಛಂದ ಅಂತ, ಛಂದಾಂಸಿ ಉಪಜಾತಿ ಆದಯ ಛಂದಾಂಸಿ ಅಂತ ಛಂದಸ್ಸುಗಳು. ಅದರಿಂದ ಬಹುವಚನ. ಸೊ ಉಪಜಾತಿ ಆದಯ ಛಂದಾಂಸಿ ಅಂತ ನೀವು ಹೇಳಿಬಿಟ್ಟು ನೀವು ಹೇಳಬಹುದು. ಸೊ ಶ್ರೀಮಧ್ವಾಂತರ್ಗತ ನರಸಿಂಹ ದೇವತಾ ಅಂತ ಹೇಳಿ ನೀವು
ಯಾವುದು ಭಗವಂತನ ರೂಪವನ್ನು ಚಿಂತನೆ ಮಾಡಿಬಿಟ್ಟು ನೀವು ಇದನ್ನು ಹೇಳಬಹುದು.
ಆಮೇಲೆ ಕಾಂತ ಅಂದ್ರೆ ನೀವು ಶ್ರೇಷ್ಠವಾದ ಆನಂದ ಅಂತ ಹೇಳಿದ್ರಿ. ಹಾಗಾದ್ರೆ ನಾವು ಫಾರ್ ಎಕ್ಸಾಂಪಲ್ ಶ್ರೀಕಾಂತ ಅಂತೀವಿ ಪರಮಾತ್ಮನಿಗೆ, ಧರಣಿಕಾಂತ ಅಂತೀವಿ ಅಂದ್ರೆ ನಾನು ಅರ್ಥ ಆಗಿ ಶ್ರೀ ಅಂದ್ರೆ ಲಕ್ಷ್ಮೀ ದೇವಿಗೆ ಶ್ರೇಷ್ಠವಾದ ಆನಂದ ಕೊಡುವವನಿಗೆ ಶ್ರೀಕಾಂತ ಅಂತ ಅರ್ಥ. ಹಾಗಾದ್ರೆ
ಕಾಂತ ಅಂತ ಹೇಳಿದರೆ ಅಲ್ಲಿ ನಾರ್ಮಲ್ ಆಗಿ ಈ ಕಾಂತ ನಾವು ಲೋಕದಲ್ಲಿ ಕೂಡ ಕಾಂತ ಶಬ್ದ ಬರೋಣ. ಕಾಂತ ಅಂತ ಹೇಳಿದ್ರೆ ಗಂಡ ಜಸ್ಟ್ ಪತಿ ಅನ್ನುವ ಅರ್ಥವು ಬರುತ್ತೆ. ಕಾಂತ ಅಂತ ಹೇಳಿದ್ರೆ ಪತಿ, ಕಾಂತ ಅಂತ ಹೇಳಿದ್ರೆ ಸತಿ. ಸೊ ಕಾಂತ ಶಬ್ದ ಮನೋಹರ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಅಂಡ್ ಆಲ್ಸೋ ಹಸ್ಬೆಂಡ್ ಆರ್ ವೈಫ್ ಸ್ಪೌಸ್ ಅಂತ ಹೇಳುವ ಆ ಸ್ಪೌಸ್ ಅನ್ನುವ ಅರ್ಥ ಬರುತ್ತೆ ಕಾಂತ ಅದಕ್ಕೆ. ಸೊ ಕಾಂತ ಅಂತ ಹೇಳಿದರೆ ನಾವು ಲೋಕದಲ್ಲಿ ಹೇಳುವಾಗ ಅವನು ಮನ ಲೋಕದಲ್ಲಿ ಅವನು ಯಾರೋ ಒಬ್ಬ ಸ್ತ್ರೀ ಇರ್ತಾಳೆ, ಆ ಸ್ತ್ರೀಯ ಹೆಸರು ಹೇಳಿಬಿಟ್ಟು ಸರಳಾಯ ಕಾಂತ ಅಂತ ಹೇಳಿದ್ರೆ ಯಾರೋ ಸೋಮಲಿಂಗ ಇರ್ತಾನೆ, ದಟ್ ಸೋಮಲಿಂಗ ಸರಳಾಯ ಕಾಂತ ಅಂತ ಹೇಳ್ತೀವಿ. ಹೇಳಿದಾಗ ಅವನು ಗಂಡ ಪತಿ ಅಂತಲೇ ಅರ್ಥ ಲೋಕದಲ್ಲಿ. ಸೊ ಕಾಂತ ಶಬ್ದಕ್ಕೆ ಪತಿ ಪತ್ನಿ ಅನ್ನುವ ಅರ್ಥಗಳು ಕೂಡ ಇದೆ.
ಲಾಸ್ಟ್ ಕ್ವಶನ್, ಇದಕ್ಕೆ ಕೊನೆ ಪಾದದಲ್ಲಿ ಹೇಳಿದ್ರೆ ಸ್ತ್ರೀ ಅಂದ್ರೆ ಬಾತಿ ದೇವಿ ಅಂತಾನು ಇಟ್ಕೋಬಹುದು ಅಂತ. ಇಲ್ಲಿ ನೋಟಿಸ್ ಮಾಡ್ತಿರೋದು ಅವರು ನಾರಾಯಣ ಪಂಡಿತಾಚಾರ್ಯರು ಕೃಷ್ಣ ಮಾಧ್ವಾಚಾರ್ಯರು ಭಾಷೆಯಲ್ಲಿ ಬರ್ಬೇಕಾದ್ರೆ ಸರಸ್ವತಿಗೂ ತಿಸ್ಕಾರ ಮಾಡ್ತಾರೆ, ಶಾರದಾ ಶಾರದಿಂದು ಅಂತ ಮಾಡ್ತಾರೆ. ಇಲ್ಲಿ ಇದಕ್ಕೆ ಸ್ತ್ರೀ ಅಂದ್ರೆ ಸರಸ್ವತಿನೂ ಬರೋ ಚಾನ್ಸ್ ಇದೆಯಾ ಅಥವಾ?
ಹೌದು, ಸ್ತ್ರೀ ಅನ್ನುವ ಶಬ್ದಕ್ಕೆ ಸರಸ್ವತಿ ಅಂತಲೂ ಅರ್ಥ ಮಾಡಬಹುದು, ಭಾರತಿ ಅಂತಲೂ ಅರ್ಥ ಮಾಡಬಹುದು, ಸರಸ್ವತಿ ಅಂತಲೂ ಅರ್ಥ ಮಾಡಬಹುದು. ಇಲ್ಲಿ ಮುಖ್ಯ ಪ್ರಾಣ ಅವತಾರರಾಗಿ ಇರುವಂತಹ ಮಧ್ವಾಚಾರ್ಯರಿಗೆ ಹೇಳ್ತಾ ಇದ್ದಾರೆ, ಆದ್ದರಿಂದ ಶ್ರೀ ಪ್ರಾಣ ಅಂತೇಳಿ ಅದಕ್ಕೆ ಭಾರತಿ ಅಂತ ತಗೊಂಡಿದ್ದಾರೆ ಅಷ್ಟೇ. ಸೊ ಸ್ತ್ರೀ ಅನ್ನುವ ಶಬ್ದಕ್ಕೆ ಆಕ್ಚುಲಿ ಶ್ರಯತೆ ಇತಿ ಅಂದ್ರೆ ಯಾರು ಆದರೆ ಯಾರನ್ನ ಆಶ್ರಯ, ಈಗ ಲಕ್ಷ್ಮೀ ದೇವಿ ಭಗವಂತನನ್ನ ಆಶ್ರಯ ಮಾಡಿಕೊಂಡಿದ್ದಾಳ, ಆದ್ದರಿಂದ ಶ್ರೀ ಶ್ರಯತೆ ಇತಿ, ಆದ್ದರಿಂದ ಶ್ರೀ ಅನ್ನೋ ಶಬ್ದ ಬಂದ. ಭಾರತೀ ದೇವಿಗೆ ಮುಖ್ಯ ಪ್ರಾಣ ದೇವರನ್ನ ಆಶ್ರಯ ಮಾಡಿಕೊಂಡಿದ್ದಾಳ, ಆದ್ದರಿಂದ ಶ್ರೀ ಅಂತ. ಸರಸ್ವತಿ ದೇವಿಗೆ ಬ್ರಹ್ಮದೇವರನ್ನ ಆಶ್ರಯ ಮಾಡಿಕೊಂಡಿದ್ದಾಳ, ಆದ್ದರಿಂದ ಶ್ರೀ ಅಂತ. ಸೊ ಆದ್ದರಿಂದ ಲಕ್ಷ್ಮೀ ಭಾರತೀ ಸರಸ್ವತಿ ಮೂರು ಜನಕ್ಕೂ ಕೂಡ ಶ್ರೀ ಶಬ್ದ ಪ್ರಯೋಗ ಮಾಡಬಹುದು.